అభ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం మిథ్యాసిద్ధాంతదుధ్వాంత విధ్వంసన విచక్షణ జయతీర్థాగతనిర్భాసతాం నోహృదంబరే అత్తికల్పితకల్పోయం ప్రత్యర్థి గజకేసరి వ్యాసతీర్థ గురుర్భూయాద్ అస్మదిష్టాత సిద్ధయే తపో విద్యా విరక్త్యాది సద్గుణోగాకరాణం వాదిరాజగురున్ వందే హైక్రియోపదాశ్రయాన్ పూజ్య రాఘవేంద్రాయ సత్యధర్మర్తాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురవే నమో అత్యంతయాళవే ఆ పాదమూలి పర్యంతం గురుణామాక్తిం స్మరే తేన విఘ్నాః ప్రశ్యంతి సిద్ధ్యంచ మనోరథాః హరి ఓం శ్రీ గురుభ్యో నమః. నావు పురుష సూక్త అదర అర్థ అనుసంధానమును నోడ్తా బందిద్దీవి. నావు లాస్ట్ క్లాస్నల్లి ఆ నాకనే మంత్ర అదన్ను నోడ్తా బందిద్దీవి, త్రిపాదోర్ధోదే పురుష పాదోసి అన్నది. ఇది ఈ పురుష సూక్తకే పరబ్రహ్మ పరమాత్మనే ఋషియాగಿದ್ದಾನೆ. ಸೋ ಪುರುಷ ನಾಮಕ ಪರಮಾತ್ಮನೇ ಇದರಲ್ಲಿ ಪ್ರತಿಪಾದ್ಯ ದೇವತೆ. ಛಂದಸ್ಸು ಮುಖ್ಯವಾಗಿ ಅನುಷ್ಠುಪ್ ಛಂದಸ್ನಲ್ಲಿ ಎಲ್ಲ ಇದೆ. ಕೊನೆಯಾಗಿರುವ ಒಂದು ಮಂತ್ರ ಋಗ್ವೇದದಲ್ಲಿ, ಯಜುರ್ವೇದ ಪಾಠದಲ್ಲಿ ಕೊನೆ ಮೂರು ಅವು ತ್ರಿಷ್ಟುಪ್ನಲ್ಲಿ ಇರುವಂಥದ್ದು. ಸೊ ಈ ಋಷಿ ದೇವತೆ ಛಂದಸ್ಸು ನೋಡಿಬಿಟ್ಟು ಓಂ ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜಾಯಾಂ ಸ ಪುರುಷ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಅಷ್ಟುವರೆಗೂ ನೋಡಿ, ಇದಾದ ಮೇಲೆ ತ್ರಿಪಾದೂರ್ಧ್ವ ಉದಯಿತ್ ಪುರುಷ ಪಾದೋಸ್ಯೇಯಾ ಭವತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೇಭಿ ಅನ್ನುವ ಮಂತ್ರದಲ್ಲಿ ಮೊದಲನೇ ಭಾಗ ತ್ರಿಪಾದೂರ್ಧ್ವ ಉದಯಿತ್ ಪುರುಷ ಅಂಥೇಳಿ, ಅಲ್ಲಿ ಮುಂದೆ ಮಂತ್ರದಲ್ಲಿ ದಿವಿ ಅಂತ ತಗೊಂಡು ಆ ದಿವು ಶಬ್ದಕ್ಕೆ ಒಂದು ವಿಧವಾಗಿ ಅರ್ಥ ಮಾಡಿ, ಇಲ್ಲಿ ನೆಕ್ಸ್ಟ್ ಮಂತ್ರಕ್ಕೆ ಬರೋ ಊರ್ಧ್ವ ಅಂದರೆ ಆ ದಿವ, ಅದಕ್ಕಿಂತಲೂ ಊರ್ಧ್ವ ಮೇಲಿರುವಂಥದ್ದು ಅಂಥೇಳಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಅದರ ಅರ್ಥವನ್ನು, ಭಗವಂತನ ಮೂರು ಪಾದಗಳು ನಾಲ್ಕನೇ ಪಾದ ಇದರ ವಿಷಯವನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ತ್ರಿಪಾದ ಊರ್ಧ್ವ ದಿವಹ ಅಂಥೇಳಿ ಪಂಚಮಿ ವಿಭಕ್ತಿ ತಗೊಂಡು ಊರ್ಧ್ವೆ ಅದಕ್ಕಿಂತಲೂ ಮೇಲೆ ಮೀರಿರುವಂತಹ ಅಂದರೆ ಬಹಿಷ್ಠವಾಗಿರುವಂತಹ ಶ್ವೇತದ್ವೀಪ ಅನಂತ ಸ್ನ ವೈಕುಂಠ ಅನ್ನುವ ಲೋಕತ್ರಯದಲ್ಲಿ ಅಲ್ಲಿ ಉದಯಿತ ಅಂದರೆ ನಿತ್ಯ ಉದಿತ ವರ್ತತ ಅಂಥೇಳಿ ಭಗವಂತ ಅಲ್ಲಿ ಇರುವುದನ್ನು ನಾವು ನೋಡಿದ್ದೀವಿ. ಸರ್ವಕಾಲಿಕ ಅಯಂ ಲಂಗ್ ಅಂಥೇಳಿ ಉದಯಿತು ಉದಯಿಸಿದ ಅಂತ ಇದ್ದರೂ ಅದು ಯಾವಾಗಲೂ ಇರ್ತಾನೆ. ಯಾವಾಗಲೂ ಭಗವಂತ ಅಲ್ಲಿ ಅತಿಶಯ ರೂಪದಿಂದ ಸರ್ವವಿಲಕ್ಷಣನಾಗಿರ್ತಾನೆ, ನಿತ್ಯ ಉದಿತನಾಗಿರ್ತಾನೆ ಅನ್ನೋದನ್ನು ಹೇಳಿ ಆದ ಮೇಲೆ ಅಸ್ಯ ಪುರುಷಸ್ಯ ಸ್ವರೂಪಭೂತಂ ಆ ಸ್ವರೂಪಭೂತವಾದಂತಹ ಪಾದ ಪುನಃ ಇಹ ಪ್ರಾಗುಕ್ತ ಭಿನ್ನ ಪಾದರೂಪೇಶು ಭೂತೇಶು ತನ್ನಿಯಾಮಕತ್ವೇನ ಅಭವತ್ ಅಂತ ಹೇಳಿ ಅಲ್ಲಿ ಇಲ್ಲಿ ಹೇಳುವಾಗ ತ್ರಿಪಾದೋದಯ ಪುರುಷ ಪಾದೋಸ್ಯೇಹ ಅಭವತ್ ಪುನಃ ತಥೋ ವಿಶ್ವವ್ಯಕ್ರಾಮತ್ ಸಾಧನಾನಶನೇಭಿ ಅಂತ ಹೇಳುವಾಗ ತೈತ್ತಿರೀಯ ಸಂಹಿತದಲ್ಲಿ ವಿಶ್ವವ್ಯಕ್ರಾಮತ್ ಅಂತ ಇದೆ. ಪದಪಾಠದಲ್ಲಿ ಮಾಡುವಾಗ ವಿಶ್ವಂಗ್ ಅಂತ ಬರುತ್ತೆ. ಸೊ ಅದರ ಏನು ವಿಸ್ತಾರ ಅನ್ನೋದು ನಾವು ನೋಡೋಣ ಮುಂದೆ. ಇಲ್ಲಿ ಪಾದೋಸ್ಯ ವಿಶ್ವಭೂತಾನಿತಿ ಪಾದಸ್ಯ ಅಂತಂದೀವಿ ಅಂತ ಹೇಳುವಾಗ ಇಲ್ಲಿ ಬರುವಂತಹ ಊರ್ಧ್ವ ಅನ್ನೋದು ದಿವಹ ಪರೆ ಅಂದರೆ ಅದಕ್ಕಿಂತಲೂ ಮೇರೆ ಇರುವಂಥದ್ದು ಅಂತ ಹೇಳಿ ಹೇಳುವಾಗ ಇಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಏನಂತ ಹೇಳಿದರೆ ತದುಕ್ತಂ ದ್ವಿತೀಯ ಸ್ಕಂಧ ತಾತ್ಪರ್ಯೇ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ತ್ರೀಣಿ ಧಾಮಾನಿ ವೈ ವಿಷ್ಣೋ ತ್ರಿಲೋಕಾತ್ ಬಹಿರೇವತು ಯದ್ವಾ ದಿವಹ ಇತ್ಯನುವರ್ತತೆ ದ್ಯುಷ್ಠ ದ್ಯುಷ್ಠ ಇತಿ ಅರ್ಥಃ ಊರ್ಧ್ವ ಇತ್ಯಸ್ಯ ಉನ್ನತ ಇತ್ಯರ್ಥಃ ಪೃಥಿವ್ಯಾಂ ದ್ಯೌಃ ಮಹಾಮೇರುಃ ಆಕಾಶೇ ಸೂರ್ಯಮಂಡಲಂ ದಿವಿ ಇಂದ್ರಸದನಂ ಚೈವ ತತ್ಪರೇತು ದಿವಪ್ಪರೆ ಅಂಥೇಳಿ ಅಲ್ಲಿ ದಿವಹ ಅಂತ ಪಂಚಮಿ ತಗೊಂಡಾಗ ಆ ದ್ಯುಲೋಕಗಳಿಗೆ ಮೇಲೆ ಇರುವಂಥದ್ದು ಅಂತ ಹೇಳಿದರೆ ಆ ದ್ಯುಲೋಕಗಳು ಅಂತ ಕರೆಯಲ್ಪಡುವಂಥದ್ದು ಮಹಾಮೇರು ಆಕಾಶ ಸೂರ್ಯಮಂಡಲ ದಿವೀಂದ್ರ ಸದನ ತತ್ಪರೇತು ದಿವಹ ಪರೆ ಅಂಥೇಳಿ ಇಲ್ಲಿ ನೋಡ್ರಿ. ಇದು ಮೂರು ಲೋಕಗಳನ್ನು ಹೇಳುವಾಗ ದ್ಯುಲೋಕಗಳನ್ನು ಹೇಳುವಾಗ ಅಲ್ಲಿ ಆಕಾಶ ಲೋಕಕ್ಕೆ ಸೂರ್ಯಮಂಡಲ ಸ್ವರ್ಗಲೋಕವು ಇದ್ದಂತೆ ಆದ್ದರಿಂದ ಮೇರು ಪರ್ವತ ಭೂಮಿಗೆ ಸ್ವರ್ಗಲೋ ದ್ಯುಲೋಕಗಳ ಸ್ವರ್ಗಲೋಕಗಳು ಭೂಮಿಯಲ್ಲಿರುವವರಿಗೆ ಮೇರು ಪರ್ವತ ಭೂಮಿಗೆ ಸ್ವರ್ಗಲೋಕ ಇದ್ದಂತೆ. ಆಕಾಶ ಲೋಕಕ್ಕೆ ಸೂರ್ಯಮಂಡಲವೇ ಒಂದು ಸ್ವರ್ಗಲೋಕ ಇದ್ದಂತೆ. ಇನ್ನ ದೇವೇಂದ್ರನ ಸ್ವರ್ಗಲೋಕ ನಿಜವಾಗಿ ಸ್ವರ್ಗಲೋಕ ಇದ್ದೇ ಇದೆ. ಹೀಗೆ ಈ ಮೂರು ಲೋಕಗಳಿಗೂ ಅವು ಕೆಳಗಿನ ದ್ಯುಲೋಕಗಳು ಅಂತ, ಕೆಳಗಿನ ಸ್ವರ್ಗಗಳು ಅಂತ. ಈ ಮೂರು ಕೆಳಗಿನ ಸ್ವರ್ಗಗಳಿಗಿಂತ ಈ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಮೇಲ್ಭಾಗದಲ್ಲಿರೋದರಿಂದ ಈ ಮೂರು ಲೋಕಗಳನ್ನು ದಿವಹಪರೇ ಅಂದ್ರೆ ಸ್ವರ್ಗಲೋಕಗಳಿಗಿಂತಲೂ ಮೇಲೆ ಇರುವಂಥದ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳುವಾಗ ಎರಡಕ್ಕೂ ವಿರೋಧ ಬರ್ತದೆ. ಒಂದು ಕಡೆ ದಿವಿ ಅಂತ ಸಪ್ತಮಿ ತಗೊಂಡು ಅಲ್ಲಿ ಹೇಳ್ತಾರೆ, ಏವಂಚ ಲೋಕತ್ರಯ ವಿವಕ್ಷಯ ಅಂತರಿಕ್ಷಾದ ಉಪರಿತನ ಲೋಕೇಶು ಶ್ವೇತದ್ವೀಪಾದಿಷು ಸ್ಥಿತತ್ವೇನ ಪೂರ್ವಂ ಜ್ಯುಸ್ತತ್ವ ಉಕ್ತವಪಿ. ದಿವಿ ಅಂದ್ರೆ ಸ್ವರ್ಗದಲ್ಲಿ ದಿವಿ ಅಂತ ಸಪ್ತಮಿ ಹೇಳಿದಾಗ ಅಲ್ಲಿ ದ್ಯುಲೋಕಗಳು ಆಗಿರುವಂತಹ ಶ್ವೇತದ್ವೀಪ ಅನಂತಾಸನ ಅವುಗಳಿಗೆ ದಿವಿಲೋಕಗಳು ಅಂತ ಹೇಳಿದಂತೆ. ದ್ಯುಸ್ಥ ಅಂತ ದಿವಿನಲ್ಲಿ ಇರುವಂಥದ್ದು ಸಪ್ತಮಿ ವಿಭಕ್ತಿ, ಲೊಕೇಟಿವ್ ಕೇಸ್. ಸದರಿಂದ ದ್ಯುಸ್ತತ್ವ ಉಕ್ತವು ಅಪಿ ಅಂದರೆ ಮುಂದಿನ ಮಂತ್ರದಲ್ಲಿ ದಿವಿ ಅಂತ ಹೇಳಿ ಆ ದಿವ್ಯ ಲೋಕಗಳಲ್ಲಿ ಅಂತ ಹೇಳಿ ಅಲ್ಲಿ ಸಪ್ತಮಿಯಲ್ಲಿ ಹೇಳಿದ್ದರೂ ಕೂಡ ಶ್ವೇತದ್ವೀಪಾದಿಷು ಸ್ಥಿತತ್ವೇನ ಅಲ್ಲಿರುವ ಭಗವಂತನ ರೂಪಗಳು ಅಂತ ಹೇಳಿದಾಗ ಸಪ್ತಮಿ ವಿಭಕ್ತಿಯಲ್ಲಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳುವಾಗ ಇಹ ಸ್ಮೃತಿ ಉಕ್ತ ದ್ಯು ಶಬ್ದ ಅರ್ಥೇಭ್ಯ ಊರ್ಧ್ವತ್ವ ಉಕ್ತಿ ಅವಿರುದ್ಧ. ಇಲ್ಲಿ ಈ ಊರ್ಧ್ವ ಇಲ್ಲಿ ಆ ದ್ಯುಲೋಕಗಳಿಗಿಂತ ಮೇಲೆ ಅಂತ ಹೇಳಿ ಈ ದ್ಯುಲೋಕಗಳಿಗೆ ಬೇರೆ ಅರ್ಥವನ್ನು ಹೇಳಿ ಅದನ್ನು ಹೇಳಿದ್ದಾರೆ. ಅಂದರೆ ಏನಾಯಿತು, ಒಂದು ಕಡೆ ಸಪ್ತಮಿ ವಿಭಕ್ತಿ ಲೊಕೇಟಿವ್ ಕೇಸ್ ಹೇಳಿ ಅರ್ಥ ಮಾಡಿದ್ದಾರೆ, ಇನ್ನೊಂದು ಕಡೆ ಪಂಚಮಿ ವಿಭಕ್ತಿಯಲ್ಲಿ ಹೇಳಿ ಇದಕ್ಕಿಂತಲೂ ಮೇಲೆ ಇರುವುದು ಅಂತ ಹೇಳಿ ಅರ್ಥ ಮಾಡಿದ್ದಾರೆ. ಇವೆರಡಕ್ಕೂ ವಿರುದ್ಧ ಬರುತ್ತಲ್ಲವಾ ಅಂತ ಹೇಳಿದರೆ ಊರ್ಧ್ವತ್ವ ಉಕ್ತಿ ಅವಿರುದ್ಧ, ಅದಕ್ಕೆ ಯಾವ ವಿರೋಧವೂ ಇಲ್ಲ ಅಂತ ಹೇಳಿ ಬ್ರಹ್ಮಸೂತ್ರವನ್ನು ಒಂದನ್ನು ಹೇಳ್ತಾರೆ. ನಾವು ಲೋಕದಲ್ಲಿ ಕೂಡ ವಿವಕ್ಷಾ ಭೇದ ಅಂತ ಪ್ರಯೋಗ ಮಾಡ್ತೀವಿ. ಆ ವಿವಕ್ಷಾ ಭೇದವನ್ನು ಎಂಫಸೈಸ್ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರ ಒಂದು ಹೊರಟಿದೆ. ಉಪದೇಶ ಭೇದಾತ್ ನ ಇತಿ ಚೇತ್ ನ ಉಭಯಸ್ಮಿನ್ ಅಪಿ ಅವಿರೋಧಾತ್ ಅಂತೇಳಿ. ಅಂದರೆ ಉಪದೇಶ ಕೊಡುವಾಗ ಬೇರೆ ಬೇರೆ ರೀತಿಯಲ್ಲಿ ಉಪದೇಶ ಕೊಡ್ತಾರೆ, ಕೊಟ್ಟರೂ ಕೂಡ ಅವುಗಳಲ್ಲಿ ವಿರೋಧ ಇಲ್ಲದೆ ಇರುವಾಗ ಅದನ್ನು ನಾವು ವಿವಕ್ಷಾ ಭೇದ ಅಂತ ಕೊಳ್ಳೋದು. ವಿರೋಧ ಇದೆಯೋ ಇಲ್ಲವೋ ಹೇಗೆ ನಿರ್ಣಯ ಮಾಡುವುದು? ಅಲ್ಲಿ ದಿವಿ ಅಂತ ಹೇಳಿ ಸಪ್ತಮಿ, ಇಲ್ಲಿ ದಿವಹ ಅಂತೇಳಿ ಪಂಚಮಿ, ಅವುಗಳಿಗಿಂತಲೂ ಮೇಲೆ ಇರುವುದು ಅಂತ ಹೇಳಿದ್ದಾರೆ. ಅಲ್ಲಿ ಅವುಗಳಲ್ಲಿ ಅಂತ ಹೇಳಿದ್ದಾರೆ. ಯಾಕೆ ವಿರೋಧ ಬರ್ತಾ ಇಲ್ಲ, ವಿರೋಧ ಬರ್ತಾ ಇದಲ್ಲವಾ ಅಂದರೆ ವಿರೋಧ ಇಲ್ಲ. ಇದಕ್ಕೆ ನಾನೊಂದು ಲೌಕಿಕ ಎಕ್ಸಾಂಪಲ್, ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡ್ರಿ, ಶೆಲ್ಫ್ ಇದೆ, ಅಲ್ಮಾರಿಗಳಿದೆ, ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಬ್ಲೂ ಶೆಲ್ಫ್ ಇದೆ, ಅದರ ಮೇಲೆ ರೆಡ್ ಶೆಲ್ಫ್ ಇದೆ ಅನ್ಕೊಳ್ರಿ. ಈ ಬ್ಲೂ ಶೆಲ್ಫ್ ಅನ್ನುವುದು ಸ್ವರ್ಗಲೋಕಗಳಿದ್ದಂತೆ, ರೆಡ್ ಶೆಲ್ಫ್ ಅನ್ನೋದು ಶ್ವೇತದ್ವೀಪ ಅನಂತ ವೈಕುಂಠ ಅಂತ ಅಂದ್ರೆ ಒಂದು ಕಂಪ್ಯಾರಿಸನ್ಗೆ ಇಟ್ಕೊಳ್ರಿ. ಆ ಮೇಲೆ ಆ ರೆಡ್ ಶೆಲ್ಫ್ ನಲ್ಲಿದೆ. ಸೊ ಇಲ್ಲಿ ನಾವು ಹೇಳುವಾಗ ಅಲಮಾರೆಗಳಲ್ಲಿ ಇರುವಂತಹ ಪುಸ್ತಕಗಳು ಅಂತ ಹೇಳಿದರೆ, ಓ ಕೆಂಪು ಅಲಮಾರೆಗಳಲ್ಲಿರುವ ಪುಸ್ತಕಗಳು ಅಂತ ಹೇಳಿದ್ರು. ಇಲ್ಲ, ಅಲಮಾರೆಗಳಿಗಿಂತ ಮೇಲೆ ಇರುವ ಭಾಗದಲ್ಲಿರುವ ಪುಸ್ತಕಗಳು ಅಂತ ಹೇಳಿದಾಗ, ಇಲ್ಲ ಬ್ಲೂ ಅಲಮಾರೆಗಳು ಅಂತ ಅಂದ್ರೆ ಮೊದಲನೇದು ಹೇಳುವಾಗ ಅಲಮಾರೆಗಳಲ್ಲಿ ಅಂತ ಹೇಳಿದಾಗ ಕೆಂಪು ಅಲಮಾರೆಗಳಲ್ಲಿ ಅಂತ ನೀವು ತಗೊಳ್ತೀರ. ಅಲಮಾರೆಗಳಿಗಿಂತ ಮೇಲೆ ಇರುವ ಪುಸ್ತಕಗಳು ಅಂತ ಹೇಳಿದ್ರೆ ಆವಾಗಲೂ ಕೂಡ ಕೆಂಪು, ಅಂದ್ರೆ ಎರಡರಲ್ಲಿ ಕೂಡ ಕೆಂಪು ಅಲಮಾರೆಯನ್ನೇ ಮೇಡ್ ಮಾಡಿದಂತ ಆಗತ್ತೆ. ಸೊ ಒಂದರಲ್ಲಿ ಅಲಮಾರೆಗಳಲ್ಲಿ ಅಂತ ಹೇಳಿದ ಕೆಂಪು ಅಲಮಾರೆಗಳಲ್ಲಿ, ಇನ್ನೊಂದು ಅಲಮಾರೆಗಳಿಗಿಂತ ಮೇಲೆ ಇರುವ ಭಾಗದಲ್ಲಿ ಅಂತ ಹೇಳಿ ಬ್ಲೂ ಅಲಮಾರೆಗಳು. ಅಂದ್ರೆ ಇಲ್ಲಿ ಸಪ್ತಮಿ ವಿಭಕ್ತಿ ಪಂಚಮಿ ವಿಭಕ್ತಿ ತಕೊಂಡರೂ ಅರ್ಥ ಬೇರೆ ಹೇಳುದು. ಹಾಗೆ ಬ್ಲೂ ಅಲಮಾರೆ ಕೆಂಪು ಅಲಮಾರೆ ಅಂತ ಅರ್ಥ ಹೇಳಿದ್ದೆವು, ಹಾಗೆ ದ್ಯುಲೋಕಗಳಲ್ಲಿ ಅಂತ ಹೇಳಿದಾಗ ಅಲ್ಲಿ ಅರ್ಥ ಮಾಡು ಅಂದ್ರೆ ಇದು ಅಲೋಡ್ ಫಾರ್ಮ್ ನಲ್ಲಿಯೇ, ಯಾಕಂದ್ರೆ ದ್ಯುಲೋಕ ಅವು ಕೂಡ ದಿವ್ಯ ಲೋಕಗಳು. ಆದ್ದರಿಂದ ದ್ಯುಲೋಕಗಳಲ್ಲಿ ಅಂತ ಹೇಳಿದಾಗ ಅನಂತಾಶನ ಶ್ವೇತದ್ವೀಪ ವೈಕುಂಠ ಅನ್ನುವ ಲೋಕಗಳಲ್ಲಿ ಅಂತ ಅರ್ಥ ಮಾಡಿದ್ದಾರೆ. ದ್ಯುಲೋಕಗಳಿಗಿಂತ ಮೇಲೆ ಇರುವ ಲೋಕಗಳಲ್ಲಿ ಅಂತ ಹೇಳಿದಾಗ ಇಲ್ಲಿ ದ್ಯುಲೋಕಗಳಲ್ಲಿಗಿಂತ ಅಂತ ಹೇಳಿದಾಗ ನಾವು ಈ ಮೇರು ಪರ್ವತ ಅಂತ ಹೇಳಿ ಅರ್ಥ ಮಾಡಿ, ಅದೇ ವಿಧವಾಗಿ ಸ್ವರ್ಗಲೋಕ ಅಂತ ಹೇಳಿ ಅರ್ಥ ಮಾಡಿ, ಭೂಮಿಗಿರುವಂತಹ ಸ್ವರ್ಗಲೋಕ ಸೂರ್ಯಲೋಕ ಹೀಗೆ ಇವು ಮೇರು ಲೋಕ ಸೂರ್ಯಲೋಕ ಸ್ವರ್ಗಲೋಕ ಅಂತ ಹೇಳಿ ಅರ್ಥ ಮಾಡಿ ಅವುಗಳಿಗಿಂತ ಮೇಲೆ ಇರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠ. ಸೊ ಇಲ್ಲಿ ಅದೇ ಅರ್ಥನೇ, ಎರಡು ಕಡೆನೂ ಬೋತ್ ಸಪ್ತಮಿ ವಿಭಕ್ತಿ ಪಂಚಮಿ ವಿಭಕ್ತಿ ಮಾಡಿದಾಗಲೂ ಈ ಭಗವಂತನ ರೂಪಗಳು ಶ್ವೇತ ದ್ವೀಪ ಅನಂತ ಅಸ್ತ ವೈಕುಂಠದಲ್ಲಿ ಒಂದೇ ಹೇಳ್ತಾ ಇದ್ದೀರಿ, ಆದರೆ ಬೇರೆ ಬೇರೆ ಉಪದೇಶ ಭೇದ ವಿವಕ್ಷಾ ಭೇದ ಅಂತೇಳಿ ಎರಡು ರೀತಿಯಲ್ಲಿಯೂ ಹೇಳುವಂಥದ್ದು. ಎರಡು ರೀತಿ ಕಾಂಟ್ರಡಿಕ್ಷನ್ ಇಲ್ಲ, ಯಾಕಂದ್ರೆ ಎರಡು ಒಂದನ್ನೇ ಹೇಳ್ತಾ ಇದೆ. ಆ ಮೂರು ಲೋಕಗಳಲ್ಲಿ ಇರುವ ಅನಂತಾಸನ ಶ್ವೇತದೀಪ ಶ್ವೇತದೀಪ ಅನಂತಾಸ ವೈಕುಂಠಗಳಲ್ಲಿರುವ ಭಗವಂತನ ರೂಪಗಳನ್ನೇ ಹೇಳ್ತಾ ಇದೆ. ಆದ್ದರಿಂದ ವಿರೋಧವೇ ಇಲ್ಲ, ದೇರ್ ಇಸ್ ನೋ ವಿರೋಧ ಅಟ್ ಆಲ್. ಉಪದೇಶ ಭೇದ ಅಷ್ಟೇ, ಎರಡು ರೀತಿಗಳಲ್ಲಿ ಅದ್ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಉದ್ಧತ್ವ ಉಕ್ತಿ ಅವಿರುದ್ಧ, ಇದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳಿ ಇದಕ್ಕೆ ಬ್ರಹ್ಮಸೂತ್ರವನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ಒಂತರಹ ನಮಗೆ ಕಾಮನ್ ಸೆನ್ಸ್ ನಲ್ಲಿ ಸಿಗುವಂಥದ್ದು, ಆದರೆ ಬ್ರಹ್ಮಸೂತ್ರಗಳಲ್ಲಿ ಶಾಸ್ತ್ರಗಳಲ್ಲಿ ನಾವು ಹೇಗೆ ಇದನ್ನು ನೋಡಬೇಕು ಅನ್ನುವುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಸೊ ಆದ್ದರಿಂದ ಈ ಯಾವ ವಿರೋಧವೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ವೇತದ್ವೀಪ ಆದವು ಅಂದರೆ ಶ್ವೇತದ್ವೀಪಾನಂತ ವೈಕುಂಠಗಳಲ್ಲಿ ನಿತ್ಯ ಅಭಿವ್ಯಕ್ತಿತೆಯ ಅವಸ್ಥಾನಂ ದೇವಾನಾಂ ಸೇವಾದ್ಯರ್ಥಂ ತತ್ ಪ್ರಾಪ್ತಯ ಇತಿ ಜ್ಞೇಯಂ. ಸರಿ, ಅಲ್ಲಿರುವ ಭಗವಂತನ ರೂಪಗಳು ಅವು ಮೂರು ಪಾದಗಳಂತ ಹೇಳಿ ನಾವು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡುವುದು ಯಾಕೆ, ಅದರಿಂದ ಏನು ಪ್ರಯೋಜನ ಇದೆ ಅಂತ ಪ್ರಶ್ನೆ ಬಂದರೆ ಅದರಿಂದ ಬರುವ ಪ್ರಯೋಜನ ಲಾಭ ಏನು, ಏನು ಪ್ರಯೋಜನ ಇದೆ ಅಂತ ಹೇಳಿದರೆ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂಥದ್ದು ನಾರಾಯಣ ಪರಾಹ ಅಂದರೆ ಆ ಭಗವಂತನ ನಾರಾಯಣನ ಸೇವಾರ್ಥಕವಾಗಿ ದೇವತೆಗಳು ಹೋಗಿ ಆ ಭಗವನ್ ಮೂರ್ತಿಗಳ ಸಾಯುಜ್ಯ ರೂಪ ಮುಕ್ತಿಯನ್ನು ಹೊಂದುತ್ತಾರೆ. ಅಂದರೆ ಆ ಮೂರು ಲೋಕಗಳಲ್ಲಿರುವ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡುವುದು ಸ್ಮರಣೆ ಮಾಡುವುದರ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದರೆ ಮುಕ್ತರಾದಂತಹ ದೇವತೆಗಳ ಸೇವೆ ಮಾಡುವುದಕ್ಕಾಗಿ ಆ ಭಗವಂತನ ಮೂರ್ತಿಗಳಲ್ಲಿ ಇದೆ, ಅದು ಪ್ರಯೋಜನ. ಆದ್ದರಿಂದ ದೇವತೆಗಳಿಗಿರುವ ಪ್ರಯೋಜನ ಅಲ್ಲಿ ಹೋಗಿ ಅವರು ಅದಕ್ಕೆ ಅವರಿಗೆ ತಕ್ಕಂಥ ಯೋಗ್ಯವಾದ ಸಾಜ್ಯಾದ ಮುಕ್ತಿಗಳನ್ನು ಅವರು ಪಡೆಯುತ್ತಾರೆ. ಸಾಮಾನ್ಯ ಮನುಷ್ಯರು ಹಾಗೆ ಚಿಂತನೆ ಮಾಡುವುದರ ಮೂಲಕವಾಗಿ ಅವರವರಿಗೆ ಯೋಗ್ಯವಾಗಿರುವಂತಹ ಮುಕ್ತಿಯನ್ನು ಅವರು ಪಡೀತಾರೆ, ಹೊಂದುತ್ತಾರೆ. ಆದ್ದರಿಂದ ಮೋಕ್ಷ ಲಾಭವೇ ಅದರ ಇಲ್ಲಿರುವಂತಹ ಲಾಭ, ಲೌಕಿಕ ಪ್ರಯೋಜನ ಅಲ್ಲ, ಅಲೌಕಿಕವಾದ ಪ್ರಯೋಜನ. ಆದ್ದರಿಂದ ಆ ಪ್ರಯೋಜನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಅದನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಳುವಾಗ ನಿತ್ಯ ಅಭಿವ್ಯಕ್ತಿತೆಯ ಅವಸ್ಥಾನಂ ದೇವಾನಾಂ ಸೇವಾದ್ಯರ್ಥಂ ತತ್ ಪ್ರಾಪ್ತಯ ಇತಿ ಜ್ಞೇಯಂ. ನಾರಾಯಣ ಪರಾದೇವ ಏವಂ ತಾನ್ಯಾಪ್ನುವಂತಿ ಚ ಇತಿ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತಹ ವಿಷಯ ನಾರಾಯಣ ಪರಾದೇವಾ ಏವಂ ತಾನಿ ಆಪ್ನುವಂತಿ, ತಾನಿ ಆ ಭಗವಂತನ ರೂಪಗಳನ್ನು ಆ ಮೂರು ವಿಧವಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ ಭಗವದ್ ರೂಪಗಳನ್ನು ಆಪ್ನುವಂತಿ ಹೊಂದುತ್ತಾರೆ, ಸಾಯುಜ್ಯವನ್ನು ಪಡೆಯುತ್ತಾರೆ ಅಂತ ಹೇಳಿದ ವಾಕ್ಯದ ಮೂಲಕವಾಗಿ ಅದರಲ್ಲಿ ತಿರುಗುವ ಸಿಗುವಂತಹ ಪ್ರಯೋಜನ ಹೇಳಿದಂತ ಆಗತ್ತೆ. ಪಾದೋಸ್ಯ ಇತಿ ಅಸ್ಯತು ಸ ಏವ ಅನ್ಯ ಸ್ವರೂಪೇಣ. ಇಲ್ಲಿ ಅದರ ನೆಕ್ಸ್ಟ್ ವ್ಯಾಖ್ಯಾನ ರಾಯರು ಹೇಳುವಂತದ್ದು ಪಾದೋಸ್ಯ ತಿಪಾದಸ್ಯಾಮೃತಂದಿವಿ, ಪಾದೋಸ್ಯ ವಿಶ್ವಾಭೂತಾನಿ ತಿಪಾದಸ್ಯಾಮೃತಂದಿ, ಪಾದೋಸ್ಯ ವಿಶ್ವಾಭೂತಾನಿ ಅನ್ನುವ ಅದರಲ್ಲಿ ಹೇಳುವಾಗ ಪಾದ ಅಸ್ಯ ಇತಿ ಅಸ್ಯತು ಸ ಏವ ಅನ್ಯ ಸ್ವರೂಪೇಣ ಶಕ್ರಲೋಕ ಸಮೀಪಗ ಇಜ್ಯೋ ಯಜ್ಞ ಪುಮಾನ್ ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ ಯತೀನಾಂ ಧ್ರುವಲೋಕಸ್ಥೋ ಉವನಿನಾಂ ಮೇರುಮಧ್ಯಗಃ ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿಣಂ ಇತಿ ಬ್ರಹ್ಮಾಂಡ ಸ್ಮೃತಿ ಉಕ್ತ ರೀತ್ಯ ಅಸ್ಯ ಪುರುಷಸ್ಯ ಪುನಃ ಪಾದಃ ಅನ್ಯದ್ ರೂಪಂ ಇಹ. ನೋಡ್ರಿ, ಪಾದ ಓಸ್ಯ ವಿಶ್ವಾಭೂತಾನಿ ಅಂಥೇಳಿ ಅಲ್ಲಿ ಮೂರು ಪಾದಗಳು ಭಗವಂತನಂದು ಹೇಳಿ ನಾಲ್ಕನೇ ಪಾದ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳಲ್ಲಿ ಬಿಂಬರೂಪನಾಗಿರುವ ಭಗವಂತನ ಚಿಂತನೆಯನ್ನು ಹೇಳುವಾಗ ಪಾದೋ ಭಿನ್ನಾಂಶರಾದ ಎಲ್ಲ ಜೀವರಾಶಿಗಳಲ್ಲಿರುವ ಭಗವಂತನ ಬಿಂಬರೂಪಗಳನ್ನು ಅದು ನಾಲ್ಕನೇ ಪಾದ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದರ ಇನ್ನೊಂದು ರೂಪವಾದ ಅನ್ಯದ್ ರೂಪಂ ಪುನಃ ಪಾದ ಅನ್ಯದ್ ರೂಪಂ ಇನ್ನೊಂದು ರೂಪವನ್ನು ಆ ನಾಲ್ಕನೇ ಪಾದ ಯಾವುದು ಹೇಳಿದ್ದಾರೋ ಆ ಚರಣ ಅಲ್ಲಿ ಇಲ್ಲಿ ಅದರ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಆ ಮೂರು ಪಾದಗಳನ್ನುವುದಕ್ಕೆ ಎರಡು ರೀತಿಯಲ್ಲಿ ಸಪ್ತಮಿ ಪಂಚಿಯನ್ನ ನೋಡಿದ್ವಿ. ಈಗ ಈ ಪಾದ ನಾಲ್ಕನೇ ಪಾದ ಯಾವುದಿದೋ ಆ ನಾಲ್ಕನೇ ಪಾದ ಹೇಳುವಾಗ ಅಲ್ಲಿ ವಿಶ್ವಭೂತಾನಿ ಅಂತ ಅಲ್ಲಿ ಹೇಳಿ ಇಲ್ಲಿ ಆ ಪ್ರಪಂಚದ ಎಲ್ಲ ಪ್ರಾಣಿಗಳು ಆ ಅನುಸಂಧಾನ ಇನ್ನೊಂದು ರೀತಿಯಲ್ಲಿ ಹೇಗೆ ಅನುಸಂಧಾನ ಮಾಡಬಹುದು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ನಾಲ್ಕು ವಿಧವಾದ ಆಶ್ರಮಗಳು ಯಾವುದಿದೋ ಅದರಲ್ಲಿರುವ ಭಗವಂತನ ರೂಪಗಳ ಚಿಂತನೆ ಅದನ್ನು ಹೇಳ್ತಾ ಇದ್ದಾರೆ. ಸ ಏವ ಅನ್ಯ ಸ್ವರೂಪೇನ ಇನ್ನೊಂದು ಸ್ವರೂಪದಿಂದ ಶಕ್ರಲೋಕ ಇಂದ್ರಲೋಕ ಸಮೀಪಗಃ ಅದರ ಅರ್ಥ ಏನಂತ ನೋಡೋಣ ನಾವು. ಈಜ್ಯೋ ಯಜ್ಞ ಪುಮಾನ್ನಾಮ ಜ್ಞಾನಿನಾಂ ಗುಹಿಣಾಂ ಪದಂ ಯತೀನಾಂ ಧ್ರುವಲೋಕಸ್ಥ ವನಿನಾಂ ವನಿನಾಂ ಅಂದರೆ ವಾನಪ್ರಸ್ಥ ಇರುವಂಥವ್ರು ಮೇರು ಮಧ್ಯಗಃ ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಣಂ ಇತಿ ಬ್ರಹ್ಮಾಂಡ ಸ್ಮೃತಿ. ಬ್ರಹ್ಮಾಂಡ ಪುರಾಣದಲ್ಲಿ ಇದರ ವಿಸ್ತಾರವನ್ನು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಪ್ರಹೇತ್ ಅನ್ನುವುದಕ್ಕೆ ಇದು ಮತ್ತೊಂದು ಉದಾಹರಣೆ. ಇಲ್ಲಿರುವ ಇನ್ನೊಂದು ಆ ಪಾದದ ಚಿಂತನೆ, ಅದು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಹೇಳುವಾಗ ಈ ಮಂತ್ರದಲ್ಲಿ ಬರುವಂತಹ ವಿಚಾರ ಹೇಗಿದೆ ಅಂತ ಹೇಳಿದರೆ, ತ್ರಿಪಾದೋ ದ್ವಿಪಾದೋ ಸ್ಯಹ ಭವತ್ ಪುನಃ ಇತಿ ತತಃ ವಿಶ್ವಂ ವ್ಯಕ್ರಾಮತ್ ಶಾಸನಾನಶ್ನೆ ಅಪಿ. ಸೊ ಇಲ್ಲಿ ವಿಶ್ವಂ ವ್ಯಕ್ರಾಮತ್ ಶಾಸನ, ಸೊ ವಿಶ್ವಭೂತಾನಿ ಅಂತ ಹೇಳಿದ್ದಾರೆ. ಇಲ್ಲಿ ವಿಶ್ವಂ ವಿಕ್ರಾಮತ್ ಶಾಸನಾನಶ್ನೇಭಿ ಅಂತ ಹೇಳುವಾಗ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಹೇಗೆ ಅಂತ ಹೇಳಿದರೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏವ ಅನ್ಯಸ್ವರೂಪೇಣ, ಸೊ ಸ ಏವ ಅನ್ಯಸ್ವರೂಪೇಣ ಶಕ್ರಲೋಕ ಸಮೀಪ, ಶಕ್ರ ಅಂದರೆ ಇಂದ್ರ, ಇಂದ್ರಲೋಕ ಸಮೀಪಕ, ಇಂದ್ರಲೋಕನ ಹತ್ತಿರ ಇರುವಂತಹ ಅಗ್ನಿಲೋಕ, ಅಗ್ನಿಲೋಕವನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಯುಜ್ಯೋ ಯಜ್ಞಪಮಾನ್ ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ ಯತೀನಾಂ ಧ್ರುವಲೋಕಸ್ಥೋ ವನಿನಾಂ ಮೇರುಮಧ್ಯಗ ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿಣಂ ಅಂತ ಹೇಳುವಾಗ ಈ ನಾಲ್ಕು ವಿಧವಾದಂತಹ ಸ್ಪ್ಲಿಟ್ ಹೇಳ್ತಾ ಇದ್ದಾರೆ. ಪುನಃ ಪಾದ ಇನ್ನೊಂದು ರೂಪ, ಇಹ ಈ ಅಂದರೆ ಮೂರು ದ್ವಿಲೋಕಗಳಲ್ಲಿರುವಂತಹ ಅದಕ್ಕೆ ಇರುವುದ ಅಲ್ಲಿ ಅಷ್ಟೇ ಅಲ್ಲದೆ ಧ್ರುವಲೋಕದಲ್ಲಿ ಸೇರಿ ನಾಲ್ಕು ಲೋಕಗಳಲ್ಲಿ ಗೃಹಸ್ಥಾದಿ ನಾಲ್ಕು ಆಶ್ರಮದ ಜ್ಞಾನಶ್ರೇಷ್ಠರಿಂದ ಪೂಜೆ ಸ್ವೀಕಾರ ಮಾಡುವಂತಹ ಒಂದು ಆಶ್ರಯರೂಪವಾದಂತಹ ಒಂದು ಪಾದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಈ ಬ್ರಹ್ಮಾಂಡ ಪುರಾಣದ ವಚನ ಅದು ಹೀಗಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ನೋಡಿದ್ದ ಬ್ರಹ್ಮಾಂಡ ಪುರಾಣ ವಾಕ್ಯಗೆ ಅರ್ಥ ಏನಂತ ಹೇಳಿದ್ರೆ, ಆ ಪುರುಷನಾಮಕ ಭಗವಂತನೇ ಇನ್ನೊಂದು ರೂಪದಿಂದ, ಅನ್ಯ ರೂಪಂ, ಇನ್ನೊಂದು ರೂಪದಿಂದ, ಸ್ವರೂಪಭೂತವಾದ ರೂಪದಿಂದ ಶಕ್ರ ಇಂದ್ರನ ಲೋಕಕ್ಕೆ ಸಮೀಪಗ ಹತ್ತಿರ ಇರುವಂತಹ ಅಗ್ನಿಲೋಕದಲ್ಲಿ ಅಲ್ಲಿ ಜ್ಞಾನಿಗಳಾಗಿರುವಂತಹ ಗೃಹಸ್ಥರಿಂದ ಯಜ್ಞ ಪುರುಷ ಅನ್ನುವ ಹೆಸರಿನಿಂದ ಭಗವಂತ ಪೂಜ್ಯನಾಗಿರ್ತಾನೆ. ಅದೇ ವಿಧವಾಗಿ ಧ್ರುವಲೋಕದಲ್ಲಿರುವಂತಹ ರೂಪದಿಂದ, ಅಂದರೆ ಈ ಲೋಕಗಳಲ್ಲಿ ಒಂದು ರೂಪ ತಗೊಂಡು ಒಂದು ವಿಧವಾದ ಈ ವಿಶ್ವಭೂತಾನಿ ಅಂತ ಹೇಳಿದ್ದ ನೋಡ್ರಿ, ಅಲ್ಲಿ ಪ್ರಪಂಚದಲ್ಲಿರುವ ಪ್ರಾಣಿಗಳು ಅದನ್ನು ಹೀಗೆ ವಿಭಾಗ ಮಾಡಿ ಅಲ್ಲಿರುವ ಭಗವಂತನ ರೂಪಗಳು ಈ ವಿಧವಾಗಿ ಒಬ್ಬೊಬ್ಬರಿಂದಲೂ ಪೂಜ್ಯನಾಗಿ ಹೀಗಿರ್ತಾನೆ ಅಂತೇಳಿ. ದೇವೇಂದ್ರನ ಸ್ವರ್ಗಲೋಕಕ್ಕೆ ಹತ್ತಿರ ಇರುವಂತಹ ಅಗ್ನಿಲೋಕದಲ್ಲಿ ಜ್ಞಾನಿಗಳಾಗಿರುವಂತಹ ಗೃಹಸ್ಥರಿಂದ ಪೂಜ್ಯನಾಗಿ ಇರುವ ರೂಪ ಯಜ್ಞ ಪುರುಷ ಅನ್ನುವ ಹೆಸರಿನಿಂದ ಅಲ್ಲಿ ಭಗವಂತ ನೆಲೆಸಿದ್ದಾನೆ. ಮೇರು ಮಧ್ಯದಲ್ಲಿರುವಂತಹ ಧ್ರುವಲೋಕದಲ್ಲಿರುವಂತಹ ರೂಪದಲ್ಲಿ ಜ್ಞಾನಿ ಶ್ರೇಷ್ಠ ಆಗಿದ್ದ ಯತಿಗಳಿಂದ ಪೂಜ್ಯನಾಗಿರುವಂತಹ ರೂಪ, ಅಂದರೆ ಧ್ರುವಲೋಕದಲ್ಲಿರುವ ಭಗವಂತನ ರೂಪ ಜ್ಞಾನಿಶ್ರೇಷ್ಠರಾಗಿರುವಂತಹ ಯತಿಗಳಿಂದ ಪೂಜ್ಯನಾಗಿರುವಂತಹ ರೂಪ ಧ್ರುವಲೋಕದಲ್ಲಿರುವ ರೂಪ. ಅದಾದ ಮೇಲೆ ಮೇರು ಪರ್ವತದ ಮಧ್ಯದಲ್ಲಿರುವಂತಹ ಭೂಸ್ವರ್ಗ ಅಂತ ಕರೆಯಲ್ಪಡುವ ಅದರದಲ್ಲಿರುವಂತಹ ರೂಪ ಜ್ಞಾನಿಗಳಾಗಿರುವಂತಹ ವಾನಪ್ರಸ್ಥ ಜನರಿಂದ, ವನಿನಾಮ್ ಅಂತ ಹೇಳಿದ ವನಿನಾಮ್ ವಾನಪ್ರಸ್ಥ ಜನರಿಂದ ಪೂಜಿಸಲ್ಪಡುವಂತಹ ಪೂಜ್ಯವಾಗಿರುವಂತಹ ಆ ರೂಪದಲ್ಲಿ ಭಗವಂತ ಅಲ್ಲಿ ನೆಲೆಸಿದ್ದಾನೆ. ಅದೇ ವಿಧವಾಗಿ ಸೂರ್ಯ ಮಂಡಲದಲ್ಲಿರುವ ರೂಪದಿಂದ ಬ್ರಹ್ಮಚಾರಿಗಳಾದಂತಹ ಜ್ಞಾನಿಶ್ರೇಷ್ಠರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅಲ್ಲಿ ಅವರಿಗೆ ಆಶ್ರಯಭೂತನಾಗಿದ್ದಾನೆ. ಹೀಗೆ ಈ ಮೂರು ಲೋಕಗಳ ಒಳಗಿರುವಂತಹ ಈ ನಾಲ್ಕು ಸ್ಥಾನಗಳಲ್ಲಿ ಒಂದೊಂದು ರೂಪದಿಂದ ನಾಲ್ಕು ಆಶ್ರಮದ ಜ್ಞಾನಿಗಳಿಂದ ಸೇವೆ ಸ್ವೀಕಾರ ಮಾಡ್ತಾ ಭಗವಂತ ಹೀಗೆ ಇದ್ದಾನೆ. ಚತುರ್ವಿಧ ರೂಪ ಅಂದರೆ ನೀವು ಹೇಗೆ ಚಿಂತನೆ ಮಾಡಬೇಕು, ಅಲ್ಲಿ ಆ ಮೂರು ಲೋಕಗಳಲ್ಲಿ ಇರುವುದು ಅದು ಒಂದು ಹೇಳಿದ್ದಾರೆ, ಈ ನಾಲ್ಕು ರೂಪಗಳನ್ನು ಇಲ್ಲಿ ಚಿಂತನೆ ಮಾಡುವುದು ಇನ್ನೊಂದು ರೀತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ನಾಲ್ಕು ರೂಪಗಳ ಚಿಂತನೆ ಹೇಗೆ ಮಾಡಬಹುದು ಅಂತ ಹೇಳಿದರೆ, ನಾಲ್ಕು ವಿಧವಾದ ಜ್ಞಾನಿಗಳಿಂದ ಸ್ವೀಕಾರ ಮಾಡಲು ಯೋಗ್ಯವಾಗಿರುವಂತಹ ರೂಪಗಳನ್ನು ತಗೊಂಡು ಭಗವಂತ ಇದ್ದಾನೆ. ನಾವು ರಾಯರು ಮಾಡಿದಂತಹ ಪ್ರಾತಸಂಕಲ್ಪ ಗದ್ದೆಯಲ್ಲಿ ಹೇಳುವಾಗ ಕೂಡ ನಾಲ್ಕು ನಾಲ್ಕು ರೂಪಗಳು ಹೇಳುವಾಗ ರಾಯರು ಮಲ್ಟಿಪಲ್ ವೇಸ್ನಲ್ಲಿ ಹೇಳ್ತಾರೆ. ಈ ಚತುರ್ವಿಧ ರೂಪಗಳು ಹೇಳುವಾಗ ಜೀವಾಂತರ ಜೀವವ್ಯಾಪ್ತ ದೇಹಾಂತರ ದೇಹವ್ಯಾಪ್ತ ಅಂತ ಒಂದು ವಿಧವಾಗಿ ಚತುರೂಪ, ಹೀಗೆ ಚತುರೂಪಾತ್ಮಕ ನಾಲ್ಕು ನಾಲ್ಕು ರೂಪಗಳು ಎಷ್ಟು ರೀತಿಯಲ್ಲಿ ಚಿಂತನೆ ಮಾಡಬಹುದು ಅಂತ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಪುರುಷ ಸೂಕ್ತದಲ್ಲಿ ನಾಲ್ಕು ರೂಪಗಳು ಚತುಷ್ಪಾದ ಹೇಗೆ ಹೇಗೆ ಚಿಂತನೆ ಮಾಡಬಹುದು ಅಂತೇಳಿ. ಇಲ್ಲಿ ನಾಲ್ಕು ರೂಪಗಳ ಚಿಂತನೆ ಮಾಡುವುದು ಇನ್ನೊಂದು ರೀತಿಯಲ್ಲಿ, ವಿವಕ್ಷಾಭೇದ. ಇನ್ನೊಂದು ರೀತಿಯಲ್ಲಿ ಭಗವಂತನ ನಾಲ್ಕು ರೂಪಗಳ ಚಿಂತನೆ ಮಾಡುವುದು ಹೇಗೆ ಮಾಡಬಹುದು ಅಂತ ಹೇಳಿದಾಗ, ಹೀಗೆ ನಾಲ್ಕು ರೂಪಗಳ ಚಿಂತನೆ, ಭಗವಂತನ ನಾಲ್ಕು ರೂಪಗಳೇ. ಒಂದು ಮೂರು ಲೋಕಗಳಿರುವಂಥದ್ದು, ತ್ರಿಪಾದಸ್ಯಾಮೃತಂಬಿ ಅಂತ ಹೇಳಿ ಅಲ್ಲಿ ನೋಡಿರುವಂಥದ್ದು, ವಿಶ್ವಾಭೂತಾನಿ ಪಾದೋಶ ವಿಶ್ವಾಭೂತಾನಿ ಅಂತ ಹೇಳುವುದು, ಅದು ಒಂದು ವಿಧವಾಗಿ ನಾಲ್ಕು ರೂಪಗಳ ಚಿಂತನೆ. ಆದರೆ ಇಲ್ಲಿ ಇನ್ನೊಂದು ವಿಧವಾದ ನಾಲ್ಕು ರೂಪಗಳ ಚಿಂತನೆ ದೇವೇಂದ್ರನ ಈ ಅಂದರೆ ಇದರ ಈ ಮೂರು ಲೋಕಗಳಲ್ಲಿಯೇ ಒಳಗಿರುವಂಥದ್ದು ದೇವೇಂದ್ರನ ಸ್ವರ್ಗಲೋಕಕ್ಕೆ ಸಮೀಪವಾಗಿರುವಂತಹ ಸಮೀಪಗಃ ಅಗ್ನಿಲೋಕದಲ್ಲಿ ಜ್ಞಾನಿಗಳಾಗಿರುವಂತಹ ಗೃಹಸ್ಥರಿಂದ ಯಜ್ಞ ಪುರುಷ ಅನ್ನುವ ಹೆಸರಿನಿಂದ ಇರುವಂತಹ ಭಗವಂತನ ರೂಪ. ಅದಾದ ಮೇಲೆ ಯತಿಗಳಿಂದ ಪೂಜ್ಯವಾಗಿರುವಂಥದ್ದು ಧ್ರುವಲೋಕದಲ್ಲಿ ಇರುವಂತಹ ರೂಪ. ಆ ರೂಪದಿಂದ ಜ್ಞಾನಿಶ್ರೇಷ್ಠರಾಗಿರುವಂತಹ ಯತಿಗಳಿಂದ ಪೂಜಿಸಲ್ಪಟ್ಟವನಾಗಿ ಸೇವಿಸಲ್ಪಟ್ಟವನಾಗಿ ಇರುವ ಭಗವಂತನ ರೂಪವೊಂದು. ಅದಾದ ಮೇಲೆ ಮೇರು ಪರ್ವತದ ಮಧ್ಯದಲ್ಲಿರುವಂತಹ ಭೂಸ್ವರ್ಗ ಅಂತ ಕರೆಯಲ್ಪಡುವ ಮೇರು ಪರ್ವತದಲ್ಲಿ ಅಲ್ಲಿ ಜ್ಞಾನಿಗಳಾಗಿರುವಂತಹ ವಾನಪ್ರಸ್ಥ ಜನರಿಂದ, ಅಂದ್ರೆ ವಾನಪ್ರಸ್ಥ ಜನರು ಅಲ್ಲಿರಬೇಕಂತಲ್ಲ, ವಾನಪ್ರಸ್ಥ ಜನರು ಎಲ್ಲೇ ಇರ್ತಾರೆ ಭೂಮಿಯಲ್ಲಿ, ಅವರಿಂದ ಪೂಜಿಸಲ್ಪಡುವ ರೂಪ, ಅವರಿಂದ ಸೇವಿಸಲ್ಪಡುವ ರೂಪ, ಈ ರೂಪವಾಗಿ ಜ್ಞಾನಿಶೇಷ್ಠರಿಂದ ಆಗಿರುವಂತಹ ಯತಿಗಳಿಂದ ಸೇವಿಸಲ್ಪಡುವ ರೂಪ ಧ್ರುವಲೋಕದಲ್ಲಿರುವ ರೂಪ. ಅದೇ ವಿಧವಾಗಿ ಮೇರು ಮಧ್ಯದಲ್ಲಿರುವಂತಹ ಭೂಸ್ವರ್ಗದಲ್ಲಿ ಜ್ಞಾನಿಗಳಾಗಿರುವಂತಹ ವಾಣಿಪ್ರಸನ್ನಿಂದ ಸೇವಿಸಲ್ಪಡುವ ರೂಪ. ಅದಾದ ಮೇಲೆ ಸೂರ್ಯಮಂಡಲದಲ್ಲಿರುವ ರೂಪದಿಂದ ಬ್ರಹ್ಮಚಾರಿಗಳಾದ ಜ್ಞಾನ ಅಂದರೆ ಜ್ಞಾನಿಶ್ರೇಷ್ಠರಾದ ಬ್ರಹ್ಮಚಾರಿಗಳು ಯಾರಿರ್ತಾರೋ ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡುವ ರೂಪ, ಸೂರ್ಯ ಮಂಡಲದಲ್ಲಿರುವ ರೂಪದಿಂದ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಭಗವಂತ ಇದ್ದಾನೆ. ಹೀಗೆ ಇವರೆಲ್ಲರಿಗೂ ಆಶ್ರಯಭೂತನಾಗಿರುವ ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡುತ್ತೆ. ಈ ಮೂರು ಲೋಕಗಳ ಒಳಭಾಗದಲ್ಲಿರುವ ಈ ನಾಲ್ಕು ಸ್ಥಾನಗಳಲ್ಲಿ ಒಂದೊಂದು ರೂಪದಿಂದ ನಾಲ್ಕು ವಿಧವಾದ ಆಶ್ರಮದ ಜ್ಞಾನಿಗಳಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಭಗವಂತ ಇದ್ದಾನೆ ಅನ್ನೋದು ಇದು ಎರಡನೇ ಅರ್ಥ. ಅಂದ್ರೆ ಮುಂದಿನ ಅರ್ಥ ಒಂದು, ಇದು ಇನ್ನೊಂದು ಅರ್ಥ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಥೋ ವಿಶ್ವಂ ಅನ್ನುವ ಅರ್ಥದ ಇದೆಲ್ಲ ಕೂಡ ತಥೋ ಜಾಯಾಂಸ ಪುರುಷ, ಇದಕ್ಕಿಂತಲೂ ಇನ್ನೂ ಭಗವಂತ ಇಷ್ಟೇನ ಮಹಿಮೆ ಅಂದ್ರೆ ಇಷ್ಟೇ ಅಲ್ಲ ಇನ್ನೂ ಮಹಿಮೆ ಇದೆ, ಇಷ್ಟೇನ ಮಹಿಮೆ ಅಂದ್ರೆ ಇಷ್ಟೇ ಅಲ್ಲ ಇನ್ನೂ ಮಹಿಮೆ ಇದೆ ಅಂತ ನಾವು ಹೇಗೆ ನೋಡ್ತಾ ಬಂದಿದ್ದೀವೋ ಅದನ್ನೇ ಇಟ್ಟುಕೊಂಡು ತಥೋ ವಿಶ್ವಂ ಅಂದ್ರೆ ಭಗವಂತನ ಮಹಿಮೆ ಇಷ್ಟೇಯಾನ ಅನ್ನೋದು ನಾವು ಅದನ್ನೇ ಇಲ್ಲಿ ಆಕರ್ಷಣೆ ಮಾಡಿಕೊಂಡು ಅನುಕರ್ಷಣೆ ಮಾಡಿಕೊಂಡು ಅದನ್ನು ತಗೊಂಡು ಬಂದು ತಥೋ ವಿಶ್ವಂ ಅನ್ನುವುದು ಈ ಭಗವಂತನ ಮಹಿಮೆಯನ್ನು ಇನ್ನೂ ಹೆಚ್ಚಾಗಿ ಹೇಳತಕ್ಕದ್ದಾಗಿದೆ ಅನ್ನುವುದು ನಾವು ತಗೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾವು ಮುಂದಿನ ಮಂತ್ರದಿಂದ ಇಲ್ಲಿ ಹೇಳುವಾಗ ಅನ್ಯದ್ರೂಪಂ ಇಹ ದಿವಿ ತ್ರಿಲೋಕ್ಯಂತಹ ಮೇರು ಸೂರ್ಯಮಂಡಲ ಇಂದ್ರಲೋಕ ಸಮೀಪಸ್ಥ ವೈಶ್ವಾನಲ್ಲೋಕ ಧ್ರುವಲೋಕೇಶು ಚತುರ್ಷು ಕ್ರಮಾತ್ ವಾನಪ್ರಸ್ಥ ಬ್ರಹ್ಮಚಾರಿ ಗೃಹಸ್ಥ ಯತಿಭಿ ಜ್ಞಾನಿಭೂತೈ ಪೂಜ್ಯ ಸನ್ ತೇಷಾಂ ಆಶ್ರಯತೆಯ ಅಭವತ್ ಅವರ್ತತ ಸದಾವರ್ತತ ಇತ್ಯರ್ಥ ಅಂಥೇಳಿ ಬ್ರಹ್ಮಾಂಡ ಪುರಾಣದ ಸ್ಮೃತಿಯಲ್ಲಿ ಹೇಳಿರುವಂತಹ ಅರ್ಥವನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಸ್ಮೃತಿ ಉಕ್ತ ರೀತಿಯ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಮೃತಿಯಲ್ಲಿ ಹೇಳಿದ ರೀತಿಯಲ್ಲಿ ಅಸ್ಯ ಪುರುಷಸ್ಯ ಈ ಪುರುಷನಾಮಕ ಪರಮಾತ್ಮನ ಪುನಃ ಪಾದಂ ಅನ್ಯದ್ರೂಪಂ ಇನ್ನೊಂದು ಪಾದ ಅಂದರೆ ರೂಪ, ಪುನಃ ಪಾದಂ ಅನ್ಯದ್ರೂಪಂ ಇನ್ನೊಂದು ಪಾದ ಇನ್ನೊಂದು ರೂಪ ಅದು ಇಹ ದಿವಿ ಈ ದ್ವಿಲೋಕದಲ್ಲಿಯೇ ಈ ಸ್ವರ್ಗದ ತ್ರಿಲೋಕ್ಯಂತಹ ಈ ಮೂರು ಲೋಕಗಳ ಒಳಗೆಯೇನೇ ಮೇರು ಸೂರ್ಯಮಂಡಲ ಇಂದ್ರಲೋಕ ಸಮೀಪಸ್ಥ ವೈಶ್ವಾನಲೋಕ ಧ್ರುವಲೋಕೇಶು ತತುಷು ಕಮಾತ್ ಅಂತ ಹೇಳಿದರೆ ಮೇರು ಸೂರ್ಯಮಂಡಲ ಇಂದ್ರಲೋಕ ಸಮೀಪದಲ್ಲಿರುವ ವೈಶ್ವಾನರ ಲೋಕ ಧ್ರುವಲೋಕ ನಾಲ್ಕು ಲೋಕಗಳು, ಮೇರು ಲೋಕ ಒಂದು, ಸೂರ್ಯಮಂಡಲ ಒಂದು, ಇಂದ್ರಲೋಕದ ಸಮೀಪದಲ್ಲಿರುವ ವೈಶ್ವಾನರ ಲೋಕ ಇಲ್ಲ ಅಗ್ನಿಲೋಕ ಒಂದು, ಧ್ರುವಲೋಕ ಒಂದು, ನಾಲ್ಕು ಲೋಕಗಳು. ಈ ನಾಲ್ಕು ಲೋಕಗಳಲ್ಲಿಯೂ ಕ್ರಮಾತ್ ಕ್ರಮವಾಗಿ ವಾನಪ್ರಸ್ಥ ಅಂದ್ರೆ ಮೇರು ಲೋಕದಲ್ಲಿ ವಾನಪ್ರಸ್ಥ, ಸೂರ್ಯಮಂಡಲದಲ್ಲಿ ಬ್ರಹ್ಮಚಾರಿ, ಇಂದ್ರಲೋಕದ ಸಮೀಪದಲ್ಲಿರುವ ಅಗ್ನಿಲೋಕ ವೈಶ್ವಾನ ಲೋಕದಲ್ಲಿ ಗೃಹಸ್ಥರು, ಧ್ರುವಲೋಕದಲ್ಲಿ ಯತಿಗಳು, ಅಲ್ಲೆಲ್ಲ ಕೂಡ ಜ್ಞಾನಿ ಎಲ್ಲರೂ ಜ್ಞಾನಿಭೂತರು ಅಂದರೆ ಜ್ಞಾನಿಭೂತರಾದ ಜ್ಞಾನಿಗಳಾಗಿರುವಂತಹ ವಾನಪ್ರಸ್ಥರು, ಜ್ಞಾನಿಗಳಾಗಿರುವಂತಹ ಬ್ರಹ್ಮಚಾರಿಗಳು, ಜ್ಞಾನಿಗಳಾಗಿರುವಂತಹ ಗೃಹಸ್ಥರು, ಜ್ಞಾನಿಗಳಾಗಿರುವಂತಹ ಯತಿಗಳು ಅವರಿಂದ ಪೂಜೆಯನ್ನು ಸ್ವೀಕಾರ ಪೂಜ್ಯ ಸನ್ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ತೇಷಾಮಾಶ್ರಯ ಅವರೆಲ್ಲರಿಗೂ ಆಶ್ರಯ ಭೂತನಾಗಿ ಭಗವಂತ ಅಭವತ್ ಅವರ್ತತ ವರ್ತಿಸುತ್ತಾನೆ ಸದಾ ವರ್ತತ ಪಾಸ್ಟೆನ್ಸ್ ಅಲ್ಲ ಯಾವಾಗಲಿರುವಂಥದ್ದು ಎಲ್ಲ ಕಾಲಗಳಲ್ಲಿಯೂ ವರ್ತಿಸುತ್ತಾನೆ ಅನ್ನುವುದು ಇದರ ಅರ್ಥ ಅಂಥೇಳಿ ಮಹಾ ಮಹಿಮಾ ಅಂತರಂ ಮಹ ಇನ್ನೊಂದು ರೀತಿಯಲ್ಲಿ ಈ ಮಹಾ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ತಥೋ ವಿಶ್ವಂ ವ್ಯಕ್ರಾಮತ್ ಇತಿ ವ್ಯಕ್ರಾಮತ್ ಶಾಸನಾಶ್ನೇ ಅಭಿ ಇತಿ ತತಃ ಇತಿ ಅನಂತರಂ ಜಾಯಾನ್ ಇತಿ ಅನುಕರ್ಷಃ ಇತ್ಯನಂತರಂ ಅಥೋ ಜಾಯ ಅಂಶ್ಚ ಪೌರುಷ ಅಂತ ಹೇಳಿದ್ದಾನೆ ಮುಂದಿನ ಮಂತ್ರದಲ್ಲಿ. ಅದನ್ನು ಇಲ್ಲಿ ಅನುಕರ್ಷ, ನಾವು ಮುಂಚೆ ನೋಡಿದ ಅನುಕರ್ಷ ಅಂದ್ರೆ ಬ್ರಿಂಗ್ ಇಟ್ ಹಿಯರ್, ಆಕರ್ಷ ಮಾಡ್ಕೋ, ಅನುಕರ್ಷ ಮಾಡ್ಕೋ, ದಟ್ ಮೀನ್ಸ್ ಅದನ್ನು ಇಲ್ಲಿ ಅನುಷಂಗ ಅಂತಾನು ಪ್ರಯೋಗ ಮಾಡಿದ್ವಿ ನಾವು. ಅನುಷಂಗ ಅಂತ ಹೇಳಿ ತಂತದೀಪಿಕೆಯನ್ನು ನೋಡುವಾಗ ನಾವು ಪ್ರಯೋಗ ಮಾಡಿದ್ವಿ. ಅನುಕರ್ಷ ಅನುಷಂಗ ಅಂದ್ರೆ ಅದನ್ನೇ ಇಲ್ಲಿ ನಾವು ಇಟ್ಕೊಳ್ಳೋದು. ಏನು ಜಾಯಾನ್ ಶ್ರೇಷ್ಠವಾಗಿದೆ, ತತಃ ಜಾಯಾನ್ ಅದಕ್ಕಿಂತಲೂ ಅಂದ್ರೆ ಭಗವಂತನ ಮಹಿಮೆ ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು ಅಂತ ಹೇಳಿ ಅಂದ್ರೆ ನಮ್ ಭಗವಂತನ ಮಹಿಮೆ ಹೆಚ್ಚಾಗ್ತಾ ಇದೆ ಅಂತಲ್ಲ, ನಾವು ಅವನ ಮಹಿಮೆಯನ್ನು ಹೆಚ್ಚೆಚ್ಚೆಚ್ಚಾಗಿ ಚಿಂತನೆ ಮಾಡುವುದು ಅಂತ ಹೇಳಿ, ನಮ್ಮ ಚಿಂತನಾ ಕ್ರಮ ಹೆಚ್ಚಾಗ್ತಾ ಇದೆ ಅಂತ ಹೇಳಿ, ಅವನ ಮಹಿಮೆಯನ್ನು ಹೆಚ್ಚಾಗ್ತಾ ಇದೆ ಅಂತ ಅಲ್ಲ, ನಮ್ಮ ಚಿಂತನಾ ಕ್ರಮ ಅವನ ಮಹಿಮೆ ಬಗ್ಗೆ ನಾವು ಚಿಂತನೆ ಮಾಡುವುದು ಇನ್ನಿನ್ನು ಹೆಚ್ಚಾಗಿ. ಇಷ್ಟೇನಾ ಅಂದ್ರೆ ಇಲ್ಲ ಇಷ್ಟೇ ಅಲ್ಲ ಇನ್ನೂ ಇದೆ, ಇಷ್ಟೇನಾ ಅಂದ್ರೆ ಇಷ್ಟೇ ಅಲ್ಲ ಇನ್ನೂ ಇದೆ ಅವನ ಮಹಿಮೆ, ಇಷ್ಟೇನಾ ಅಂದ್ರೆ ಇಷ್ಟೇ ಅಲ್ಲ ಇನ್ನೂ ಇದೆ, ಇನ್ನೂ ಇನ್ನೂ ಇದೆ, ಹಿಸ್ ಮಹಿಮೆ ಸ್ಟಿಲ್ ಮೋರ್, ಸ್ಟಿಲ್ ಮೋರ್ ಅಂತ ನಾವು ಅದನ್ನು ಅನುವೃತ್ತಿ ಮಾಡಿಕೊಂಡು ಸೇರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಾದೋಸ್ಯ ಇತ್ಯಾದಿನ ಉಕ್ತಸ್ಯ ತತಃ ಇತಿ ಅನುವಾದೋವ ಪೂರ್ವೋಕ್ತ ಮಹಾತ್ಮ್ಯಾದ್ ಅಪಿ ಜ್ಯಾಯಾನ್ ಇತಿ ತ್ರಿಪಾದ್ ಪುರುಷ ಇತಿವ ತತೋ ಹೇತೋ ಇತಿ ಪ್ರಾಗ್ ಉಕ್ತಸ್ಯ ಉಪಸಂಹಾರೋವ. ಅಂದರೆ ಈ ಇನ್ನೂ ಹೆಚ್ಚು ಅನ್ನುವುದಕ್ಕೆ ಏನೇನು ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ, ಅನಂತರಂ ಜಾಯಾನ್ ಇತ್ ಅನುಕರ್ಷೋವ ತಥೋ ಜ ತತಃ ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಅನ್ನೋದರಲ್ಲಿ ಹಾಗೆ ತಗೊಳ್ಳರಿ. ಇಲ್ಲ ತತಃ ಅಂದ್ರೆ ಪಾದೋಸಿ ಇತ್ಯಾದಿನ ಉಕ್ತಸ್ಯ ತತಃ ಇದು ಅನುವಾದೋವ. ಅಂದ್ರೆ ಪಾದೋಸಿ ವಿಶ್ವಭೂತಾನಿ ತ್ರಿಪಾದ ಶ್ಯಾಮತಮಿ ಅಂತ ಹೇಳಿದ್ದಾರೆ, ಅದು ಹೇಳಿದ ಮೇಲೆ, ಅದಾದ ಮೇಲೆ, ತತಃ ಅಂದ್ರೆ ಅದಕ್ಕಿಂತಲೂ, ಇಲ್ಲ ಅದು ಆದ ಮೇಲೆ ಅಂತ ಇತ್ತುಕೊಂಡು ಅದಕ್ಕಿಂತಲೂ ಅಂತ ಹೇಳಿದಾಗ ಅಥೋ ಜಾಯಾನ್ ಅದು ಆದ ಮೇಲೆ, ಯಾವುದಾದ ಮೇಲೆ, ಪಾದೋಸ್ಯ ಇತ್ಯಾದಿನ ಉಕ್ತಸ್ಯ ತತಃ, ಪಾದೋಸ್ಯ ವಿಶ್ವಭೂತಾನಿತಿ ಪಾದಸ್ಯಾಮತವಿ ಅಂತ ಹೇಳಿದ್ದಾರಲ್ವ, ಅದಾದ ಮೇಲೆ ಅಂತ ಹೇಳಿ ಅದನ್ನು ಅನುವಾದ ಮಾಡಿ ಅದಾದ ಮೇಲೆ ಅಂತ ಹೇಳು. ಇಲ್ಲ ಪೂರ್ವೋಕ್ತ ಮಹಾತ್ಮ್ಯಾದಪಿ ಜ್ಯಾಯಾನಿ ತಿಪಾತ್ ಪುರುಷ, ಮುಂಚೆ ಹೇಳಿದಂತಹ ಮಹಾತ್ಮ್ಯಕ್ಕಿಂತಲೂ ಹೆಚ್ಚಾಗಿದೆ ಅಂತ ಹೇಳಿ ತಿಪಾತ್ ಪುರುಷ ಇತಿವ. ಇಲ್ಲ ತಥೋ ಹೇತೋಹೋ ಇತಿ ಪ್ರಾಗ್ ಉಕ್ತಸ್ಯ ಉಪಸಂಹಾರೋವ, ಮುಂಚೆ ಹೇಳಿ ತತಃ ಆದ್ದರಿಂದ ಅಂದ್ರೆ ಹೇತು, ಹೇತು ಸಾಧ್ಯ, ಸೊ ಹೇತು ಬಿಕಾಸ್ ಆಫ್ ದಟ್ ಅಂತೀವಿ ನೋಡ್ರಿ. ತಥೋ ಹೇತೋ ಹೋ ಇತಿ ಬಿಕಾಸ್ ಆಫ್ ದಟ್, ಆಫ್ಟರ್ ದಟ್, ಹ್ಯಾವಿಂಗ್ ಸೆಡ್ ದಟ್, ಬಿಕಾಸ್ ಆಫ್ ದಟ್, ಗ್ರೇಟರ್ ದನ್, ಗ್ರೇಟರ್ ಮಹಿಮಾ ದ್ಯಾನ್ ದಟ್, ಟು ಟಾಕ್ ಅಬೌಟ್ ದ ಗ್ರೇಟರ್ ಮಹಿಮಾ ದ್ಯಾನ್ ದಟ್ ಅಂತ ಹೇಳಿ ಹೀಗೆ ತತಃ ಅನ್ನುವುದಕ್ಕೆ ಇಷ್ಟು ರೀತಿಗಳಲ್ಲಿಯೂ ನಾವು ಅದರ ಚಿಂತನೆಯನ್ನು ಮಾಡಬಹುದು ಅಂತೇಳಿ. ವಿಶ್ವಂ ವಿಕ್ರಾಮದಿತಿ ವಿವಿಧಂ ಸುಷ್ಟು ಅಂಚತಿ ಇತಿವ. ವಿಶ್ವಂ ಅಂತ ಹೇಳಿದ್ರೆ ನಾವು ನೋಡಿ, ವಿಶ್ವಂ ಶ ಸ ಮೂರು ವಿಧವಾದ ಸಕಾರಗಳಿವೆ. ಸಾಫ್ಟ್ ಆಗಿ ಹೇಳುವಂಥದ್ದು ಸ, ಸೀತಾ ಸಂಧ್ಯಾ ಹೀಗೆ ಹೇಳುವಂಥದ್ದು ಸ, ಅದು ಸ ಆ ಸ ಇಲ್ಲಿ ಬರ್ತಾ ಇಲ್ಲ. ಮಿಕ್ಕ ಎರಡು ಶ ವಿಶ್ವಂ, ವಿಶ್ವಂ ಅಂತ ಹೇಳುವಾಗ ಬರುವಂತ ಶ ಅನ್ನೋದು ಅದು ಆ ಶಕಾರ ಪ್ರಪಂಚ ವಿಶ್ವ ಅಂತ ಹೇಳುತ್ತೆ. ಇಲ್ಲ ವಿಶ್ವಂ ವಿಶ್ವಂ ಅಂತ ಹೇಳಿದಾಗ ಬರುವಂತಹದ್ದು ವಿಶು ಶು, ಅದು ಇನ್ನೊಂದು ವಿಧವಾದ ಅರ್ಥ ಚಿಂತನೆ. ಸೊ ಅದನ್ನು ಹೇಳುವಾಗ ಸುಷ್ಟು ಅಂಚತಿತಿ ವಿಶ್ವಂ ವ್ಯಕ್ರಾಮದಿತಿ ಅಂತ ಹೇಳುವಾಗ ಅಲ್ಲಿ ವಿಶ್ವಂ ಅಂದ್ರೆ ವಿಶು ಅಂಗ್ ಬಿಡಿಸು ಪದಚ್ಛೇದ ಹೇಗಂದ್ರೆ ವಿಶ್ವಂ ಅನ್ನುವುದರಲ್ಲಿ ಒಂದು ಪ್ರಪಂಚ ಅಂತ, ಇನ್ನೊಂದು ವಿಶ್ವಂ ಅಂತ ಹೇಳಿದಾಗ ಅಲ್ಲಿ ಹಾಗೆ ಪದಚ್ಛೇದ ಅಂತ ಹೇಳಿದೆ ವಿ ಸು ಅಂಗ್ ವಿಶ್ವಂ ಆಗತ್ತೆ. ಸು ಅನ್ನುವುದು ವಿ ಅಂಚ ಅಂಚತಿ ಅನ್ನುವ ಅಂಚತಿ ಅಂದ್ರೆ ಪ್ರಕಾಶಿಸುತ್ತಾ ಸ್ವ ಪ್ರಕಾಶದಿಂದ ಇರುವುದು ಅನ್ನೋದು, ಅಂಚತಿ ಅನ್ನೋದು ಪ್ರಕಾಶದಿಂದ ಇರುವುದು ಅನ್ನುವ ಅರ್ಥದಲ್ಲಿ ಬರುತ್ತೆ. ಆದ್ದರಿಂದ ವಿ ಸು ಅಂ ಅಂ ಅಂದ್ರೆ ಅಂಚತಿ, ವಿ ಶು ಅಂ ವಿಶ್ವಂ ಆಗತ್ತೆ. ಸು ಅಂ ಶ್ವಂ ಗುರು ಅಂತರ್ಗತ ಗುರುವಂತರ್ಗತ ಆದಂತೆ. ಸೊ ಅದರಿಂದ ಅದು ಯಣಾದೇಶ ಸಂಧಿ ಅಂತ ಹೇಳಿ. ಸೊ ಅದರಿಂದ ಗುರು ಅಂತರ್ಗತ ಗುರುವಂತರ್ಗತ ಅಂತ ಹೇಳಿ. ಸೊ ಈ ವಿಧವಾಗಿ ಆ ಯಣ, ಈ ಯಣಗಳಲ್ಲಿ ಯರಲವಗಳು ಅದು ಯಣಗಳು. ಆದ್ದರಿಂದ ಇವುಗಳಿಗೆ ಅಸಮಾನವಾದ ಅಚ್ಚು ಬಂದಾಗ ಅದೇನಾಗತ್ತೆ, ಯಾವರ ಲಾಗಳಾಗತ್ತೆ. ಗುರು ಅಂತರ್ಗತ ಗುರು ಅಂತರ್ಗತ ಆದಂತೆ ಅದೇ ಇದಾಗ ಅತಿ ಅಂತ ಅತ್ಯಂತ ಆಗತ್ತೆ ಹೀಗೆಲ್ಲ. ಆದ್ದರಿಂದ ಸು ಪ್ಲಸ್ ಅಂಗ್ ಶ್ವಂಗ್ ಆಗತ್ತೆ, ವಿಸು ಅಂಗ್ ವಿಶ್ವಂಗ್ ಅಂತೇಳಿ. ಆ ಅಂಗ್ ಅನ್ನೋದು ಅಂಚತಿ ಅಂತೇಳಿ. ಆದ್ದರಿಂದ ವಿಸು ಅಂಗ್ ವಿಶ್ವಂ ಆಗತ್ತೆ. ಆ ವಿಶ್ವಂಗ್ ಅನ್ನೋದು ವಿಸು ಅಂಚತಿ ಅನ್ನುವ ಶಬ್ದಗಳನ್ನು ಒಳಗೊಂಡಿದೆ. ವಿ ಅಂದರೆ ವಿವಿಧವಾದ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಈ ವಿಧವಾದಂಥ ವಿವಿಧ ಸ್ಥಳಗಳಲ್ಲಿ, ಸು ಅಂದರೆ ಚೆನ್ನಾಗಿ, ಅಂಚತಿ ಸ್ವಪ್ರಕಾಶದಿಂದ ಭಗವಂತ ಇದ್ದಾನೆ ಅನ್ನುವ ಅರ್ಥ. ಇಲ್ಲ ಈ ವಿಶ್ವಂಗ್ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ವಂಗ್ ಅಂತ ಹೇಳಿದರೆ ಅಂಚತಿ ಅನ್ನೋದು ಸ್ವಪ್ರಕಾಶದಿಂದ ಇರುವುದೊಂದು. ಅಂಚತಿ ಅಂದರೆ ಗತಿವೃದ್ಧ್ಯೋಹ ಅಂತ ಹೇಳಿ, ಗತಿವೃದ್ಧ್ಯೋಹ ಅಂತ ಹೇಳಿದ ಅಂದರೆ ವಿವಿಧ ರೀತಿಗಳಲ್ಲಿ ಸುಷ್ಟು ಚೆನ್ನಾಗಿ, ಸು ಅಂದರೆ ಸುಶೋಭನೆ ಸುಷ್ಟು ಚೆನ್ನಾಗಿ, ವಿವಿಧ ರೀತಿಗಳಲ್ಲಿ ಸು ಚೆನ್ನಾಗಿ ಅಂಚತಿ ಇರ್ತಾನೆ. ಅಂದರೆ ಭಗವಂತ ನಾನಾ ರೂಪಗಳಲ್ಲಿ ಅನಂತ ರೂಪಗಳಲ್ಲಿ ಎಲ್ಲದಕ್ಕೂ ಗತಿವೃದ್ಧಿಗಳನ್ನು ಉಂಟು ಮಾಡ್ತಾ ಭಗವಂತ ಎಲ್ಲದರನ್ನು ನೋಡಿಕೊಳ್ತಾ ನೇಮನ ಮಾಡ್ತಾ ಅವನು ಇರ್ತಾನೆ. ನಾನಾ ಸ್ಥಳಗಳಿಂದ ಅನೇಕ ವಿವಿಧವಾಗಿ ಭಕ್ತರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅವರಿಗೆ ಬೇಕಾದನ್ನು ಕೊಡ್ತಾ ಇರ್ತಾನೆ. ಇಲ್ಲ ವಿವಿಧ ಸ್ಥಳಗಳಲ್ಲಿ ಚೆನ್ನಾಗಿ ಸ್ವಪ್ರಕಾಶದಿಂದ ತಾನು ವಿರಾಜಮಾನನಾಗಿದ್ದಾನೆ. ಇಲ್ಲ ವಿ ಅಂತ ಹೇಳಿದರೆ ನಾನಾ ಸ್ಥಾನಗಳಂದರೆ ಸೂರ್ಯಮಂಡಲಾದಿ ಸ್ಥಾನಗಳಲ್ಲಿದ್ದು ಬ್ರಹ್ಮಚಾರಿ ವಾನಪ್ರಸ್ಥ ನಾವು ನೋಡಿದಂತೆ ನಾಲ್ಕು ವಿಧವಾದ ಆಶ್ರಮಗಳಲ್ಲಿ ಅವರಿಂದ ಸು ಚೆನ್ನಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅಂಚತಿ ಇರ್ತಾನೆ ಅಂತ ಇನ್ನೊಂದರ್ಥ. ಹೀಗೆ ತ್ರಿಪಾದ ಪುರುಷನು ವಿಶ್ವಂ ಸುರನರ ತಿರ್ಯಗ ನಾನಾ ವಿಧವಾದಂತಹ ವಿವಿಧ ಪ್ರಾಣಿಗಳಿಂದ ಪೂಜೆಯನ್ನು ನಾವು ನೋಡಿದ್ವಿ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದ ವಿಶ್ವಭೂತಾನಿ ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಂತಿತ್ತುಕೊಂಡಾಗ ತ್ರಿಪಾದಾದ ಭಗವಂತ ಪುರುಷರೂಪ ಪರಮಾತ್ಮ ಅವನು ಎಲ್ಲ ವಿಧವಾದ ಪ್ರಾಣಿಗಳಲ್ಲಿಯೂ ವಿವಿಧ ಪ್ರಾಣಿಗಳಲ್ಲಿಯೂ ವಿಶ್ವಂಗ್ ಅಂದರೆ ದೇವತೆಗಳು, ನರರು, ಪಕ್ಷಿ, ಮೃಗ, ಜಂತುಗಳು ಎಲ್ಲ ವಿಧವಾದ ಪ್ರಾಣಿಗಳಲ್ಲಿ ವಿಧ ವಿಧವಾಗಿ ಭಗವಂತ ಸ್ವೀಕಾರ ಮಾಡ್ತಾ ಪೂಜೆಯನ್ನು ಅಂದರೆ ಈಗ ನಮಗೆ ಸಂದೇಹ ಬರುತ್ತೆ, ಪ್ರಾಣಿಗಳೇನು ಪೂಜೆ ಮಾಡುವುದಿಲ್ಲವಲ್ಲರಿ, ಪ್ರಾಣಿಗಳಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡುವುದು ಹೇಗೆ? ಆ ಪ್ರಾಣಿಗಳಲ್ಲಿ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅಲ್ಲಿರುವ ತತ್ವಾಭಿಮಾನಿ ದೇವತೆಗಳು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಭಗವಂತನ ಪೂಜೆಯನ್ನು. ಅಂದರೆ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡುವುದು ಯಾರು ಯಾರು ಜ್ಞಾನಿಗಳಿದ್ದಾರೋ ಆ ಜ್ಞಾನಿಗಳಿಂದ ಪೂಜೆ ಸ್ವೀಕಾರ ಮಾಡ್ತಾನೆ, ಜ್ಞಾನಿಗಳಾಗದೇ ಇರುವವರು ಭಗವಂತನ ಪೂಜೆಯನ್ನು ಮಾಡೋದಿಲ್ಲ. ಆದರೆ ಅವರಲ್ಲಿ ಕೂಡ ಇರುವ ತತ್ವಾಭಿಮಾನಿ ದೇವತೆಗಳು ಭಗವಂತನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಲ್ಲಿ ಕೂಡ ಇರುವಂತಹ ಆ ತತ್ವಾಭಿಮಾನಿ ದೇವತೆಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಭಗವಂತ ನಾನಾ ಪ್ರಕಾರವಾಗಿರ್ತಾನೆ. ಹಾಗೆ ವ್ಯಕ್ರಾಮತ್ ವಿ ಅಕ್ರಾಮತ್ ವಿಶೇಷವಾಗಿ ವಿವಿಧ ರೂಪಗಳಲ್ಲಿ ಭಗವಂತ ಅಕ್ರಾಮತ್ ಅಂದರೆ ಆಕ್ರಮಿಸಿ ಇರುವುದು, ವ್ಯಾಪ್ತನಾಗಿರುವುದು. ಹೀಗೆ ಭಗವಂತ ವಿಶ್ವಂ ವ್ಯಕ್ರಾಮತ್ ವಿವಿಧ ರೀತಿಗಳಲ್ಲಿ ವ್ಯಾಪ್ತನಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಭಗವಂತ ಇರ್ತಾನೆ ಅನ್ನೋದು ವರ್ತತ ಇತ್ಯರ್ಥ ಅಂಥೇಳಿ ಇಲ್ಲಿ ಅದನ್ನು ಹೇಳಿದ್ದಾರೆ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೇನೆ. ಸೊ ದಟ್ ಪ್ರಶ್ನೆಗಳೇನಾದರೆ ಕೇಳಬಹುದು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.